ಐತರೇಯ ಸೂಕ್ತವನ್ನು ಮಧ್ವಾಚಾರ್ಯರು ವ್ಯಾಖ್ಯಾನಿಸಿದಾಗ ಅದನ್ನು ನಿರಾಕರಿಸಲು ವೇದ ವಿದ್ವಾಂಸರು ಬೇರೆ ಅರ್ಥದಲ್ಲಿ ಆ ಸೂಕ್ತವನ್ನು ವ್ಯಾಖ್ಯಾನಿಸಿದಾಗ ಮಧ್ವಾಚಾರ್ಯರು ಏನು ಮಾಡಿದರು? ಇದು ಒಂದು ಕಥಾ ಭಾಗ, ಅದು ಒಟ್ಟಿಗೆ ಹೀಗೆ ಪ್ರಶ್ನೆ ಕೇಳಿದ್ರೆ ಏನು ಅಂತ ಗೊತ್ತಾಗ್ಲಿಕ್ಕಿಲ್ಲ. ಮಧ್ವಾಚಾರ್ಯರು ಐತರೇಯ ಉಪನಿಷತ್ತಿನ ಪ್ರವಚನವನ್ನು ಮಾಡ್ತಾ ಇದ್ರು. ಅವರ ಮಾತು, ಅವರ ಪ್ರವಚನ, ಉಚ್ಚಾರಣೆಯ ಕ್ರಮ, ಯಾವ ರೀತಿ ವೇದಗಳನ್ನ ಹೇಳಬೇಕು, ಪದಪಾಠ, ಘನಪಾಠ ಎಲ್ಲವನ್ನು ಕ್ರಮಬದ್ಧವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ರು ಮಧ್ವಾಚಾರ್ಯರು. ಐತರೇಯ ಉಪನಿಷತ್ತಿನ ಕೆಲವೊಂದು ಸೂಕ್ತಗಳಿಗೆ ಅಲ್ಲಿಯ ತನಕ ಇಲ್ಲದೆ ಇರುವ ಒಂದು ವ್ಯಾಖ್ಯಾನ, ಅಂದ್ರೆ ಏನೋ ಜಗತ್ತಿನಲ್ಲಿ ತಲೆಗೆ ಬಂದ ಹಾಗೆ ವ್ಯಾಖ್ಯಾನ ಮಾಡಿಕೊಂಡಿದ್ರು. ವೇದಕ್ಕೆ ಸಮ್ಮತವಾಗುವ, ವ್ಯಾಸರಿಗೆ ಸಮ್ಮತವಾಗುವ ವ್ಯಾಖ್ಯಾನವನ್ನ ಶ್ರೀಮದಾಚಾರ್ಯರು ಮಾಡಿದ್ರು. ಈ ರೀತಿ ವ್ಯಾಖ್ಯಾನ ಮಾಡಿದಾಗ ಬೇರೆ ವಿದ್ವಾಂಸರು ಅದೇ ಸೂಕ್ತವನ್ನ ಅವ್ರು ಬೇರೆ ತರ ವ್ಯಾಖ್ಯಾನ ಮಾಡಿದ್ರು. ಇವತ್ತು ವೇದಗಳಿಗೆ ಹಾಗೆ ಆಚಾರ್ಯರು ಬರೆದ ವೇದದ ವ್ಯಾಖ್ಯಾನವೇ ಬೇರೆ, ಸಾಯಣರು ಬರೆದ ವ್ಯಾಖ್ಯಾನದ ಕ್ರಮವೇ ಬೇರೆ. ಹಾಗೆ ವೇದಗಳಿಗೆ ಬೇರೆ ಅರ್ಥ ಇದ್ದಾಗ ಆಚಾರ್ಯರು ನೀವು ಹೇಳಿದ ಅರ್ಥವನ್ನೇನು ನಿರಾಕರಿಸಲಿಲ್ಲ. ಸ್ಯಾತ್ಯಥೇಚ್ಛಮಿ ಸಂಭವಿತಾಂತಸ್ತ್ಯರ್ಥತಾಂಶತಿಷು ವಿತ್ತದಶಾರ್ಥಂ. ಆಚಾರ್ಯರು ಒಂದು ನಿರ್ಣಯವನ್ನು ಹೇಳ್ತಾರೆ. ಮಹಾಭಾರತಕ್ಕೆ ಮೂರು ಅರ್ಥಗಳಿದೆ, ಹತ್ತು ಅರ್ಥಗಳಿದೆ. ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥಗಳಿದೆ. ವೇದಗಳಿಗೆ ಕನಿಷ್ಠ 3 ಅರ್ಥಗಳಿದೆ. ಹಾಗಾಗಿ ನೀವು ಹೇಳಿದ ಅರ್ಥವೂ ಸರಿ, ನಾನು ಹೇಳಿದ ಅರ್ಥವೂ ಸರಿ ಅಂತ ಹಾಗೆ ಹೇಳಿದ್ದು ಆಗಬಹುದು ಅಂತ ಅಂಗೀಕಾರ ಮಾಡಿದ್ರು. ವೇದಕ್ಕೆ 3 ಅರ್ಥ ಇದೆ ಅಂತ ತಿಳಿಸಿಕೊಟ್ಟವರು ಆಚಾರ್ಯರು ಅನ್ನೋದು ಈ ಪ್ರಕರಣದಲ್ಲಿ ಬಂದಿರುವಂತಹ ವಿಚಾರ. ವೇದಗಳಿಗೆ 3 ಅರ್ಥ ಇದ್ರೆ ಮಹಾಭಾರತಕ್ಕೆ ಎಷ್ಟು ಅರ್ಥ? ಈಗ ಹೇಳಿದೆ ನಾನು 10 ಅರ್ಥ ಕನಿಷ್ಠ, ಅದಕ್ಕಿಂತ ಹೆಚ್ಚು ಹೇಳಬಹುದು. 10 ಅರ್ಥಗಳು ಒಂದೊಂದು ಶ್ಲೋಕಗಳಿಗಿದೆ ಮಹಾಭಾರತಕ್ಕೆ. ಅದನ್ನು ತಿಳಿದಕ್ಕೆ ಅಷ್ಟೇ ಆಳವಾದ ಜ್ಞಾನ ಬೇಕು. ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಇದೆ. ವಿಷ್ಣು ಸಹಸ್ರನಾಮದ ಪದಗಳಿಗೆ 100 ಅರ್ಥಗಳನ್ನ ಸಹಸ್ರನಾಮಕ್ಕೆ 100 ಅರ್ಥಗಳನ್ನ ಆಚಾರ್ಯರೇ ಹೇಳಿ ತೋರಿಸಿದ್ದಾರೆ. 100 ಅರ್ಥಗಳನ್ನ ಹೇಳಿ ಹಾಗಾದ್ರೆ ಅಂತ ಕೇಳಿದ್ರು. ಇದೆಲ್ಲ ಉಜಿರೆಯ ಪರಿಸರದಲ್ಲಿ ನಡೆದ ಕಥೆಗಳು. ಆಚಾರ್ಯರು ವೇದಕ್ಕೆ ವ್ಯಾಖ್ಯಾನ ಮಾಡಿದ್ರು, ಅದಕ್ಕೆ ಬೇರೆ ಅರ್ಥ ಹೇಳಿದ್ರು. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಇದೆ ಅಂತ ಹೇಳಿದ್ರಲ್ವಾ, ಹೇಳಿ ನೋಡೋಣ. ಆಚಾರ್ಯ ಹೇಳಿದ್ರು, ನಾನ್ 100 ಅರ್ಥ ಹೇಳಿಕ್ಕೆ ತಯಾರಿದ್ದೇನೆ, ನಾನು ಹೇಳಿದ ಅರ್ಥವನ್ನ ವಾಪಸ್ ಹೇಳಬೇಕು ಅಂತಂದ್ರು. ಅಲ್ಲೊಂದು 100 ಜನ ವಿದ್ವಾಂಸರಿದ್ರು, ಒಬ್ಬೊಬ್ಬರು ನೆನಪಿಟ್ಟುಕೊಂಡ್ರು ಒಂದೊಂದು ಅರ್ಥ ಹೇಳಬಹುದು ಅಂತ ಅನ್ಕೊಂಡ್ರು. ಆದ್ರೆ ಆಚಾರ್ಯರು ಪ್ರತಿ ಶಬ್ದಗಳಿಗೆ ವ್ಯಾಕರಣದ ಶಬ್ದ ನಿಷ್ಪತ್ತಿ, ನಿರುಕ್ತ, ಉಪವೇದಗಳು, ಶಿಕ್ಷಾ ಮುಂತಾದ ಎಲ್ಲ ಛಂದೋಬದ್ಧವಾಗಿ ವ್ಯಾಖ್ಯಾನ ಒಂದೊಂದು ಶಬ್ದಗಳಿಗೆ ಮಾಡಿದಾಗ ಒಬ್ಬೊಬ್ಬರಿಗೂ ಒಂದೊಂದು ನೆನಪಿಟ್ಟುಕೊಳ್ಳಿಕ್ಕಾಗ್ಲಿಲ್ಲ. ಅವರೆಲ್ಲರೂ ಕೂಡ 35-40 ಅರ್ಥ ಹೇಳೋದ್ರೊಳಗಡೆ ಸಾಕು, ನಮಗೆ ಅರ್ಥವಾಗ್ತಾ ಇಲ್ಲ ಅನ್ನುವ ಸ್ಥಿತಿಗೆ ಬಂದ್ರು. ಹೀಗೆ ಆಚಾರ್ಯರ ಪಾಂಡಿತ್ಯಕ್ಕೆ ಸರಿಸಮಾನನಾದ ಒಬ್ಬ ಪಂಡಿತನು ಕೂಡ ಆಚಾರ್ಯರ ಕಾಲದಲ್ಲಿ ಇರಲಿಲ್ಲ ಅನ್ನುವುದು ನಾವು ತಿಳಿಯಬೇಕಾದ ಸಂಗತಿ. ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥಗಳನ್ನು ಹೇಳಿ ಎಂದು ಸವಾಲಿಸಿದಾಗ ಮಧ್ವಾಚಾರ್ಯರು ಮಾಡಿದ ಸವಾಲೇನು? ನನ್ನ ವ್ಯಾಖ್ಯಾನ ಅರ್ಥೈಸಿಕೊಂಡು ಅನುವಾದ ಮಾಡಬೇಕು ಅಂತ ಹೇಳಿದ್ರು ಅನ್ನುವುದು ಇಲ್ಲಿಯ ಅಭಿಪ್ರಾಯ. ವರ್ಣಯಾಮಿ ತದಹಂ ಸಕಲಂಬಹ ಸೌಷ್ಟವಾತ್ ಅನುವದಂತು ಭವಂತಹ. ಸರಿಯಾಗಿ ನಿಮಗೆ ಮನಸ್ಸಿಗೆ ಬರುವ ಹಾಗೆ ನಾನು ಅನುವಾದ ಮಾಡ್ತೇನೆ 100 ಅರ್ಥ, ಪ್ರತಿಯಾಗಿ ನೀವು ಹೇಳಿ.
ಆಯ್ತು ಅಂತ ಅವರೆಲ್ಲರೂ ಕೂಡ ಹೊರಟರು. ಆದರೆ ಆಚಾರ್ಯರು ಪ್ರತ್ಯಯ ಪ್ರಕೃತ ಸಂಗಮ ಭಂಗೀಂ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ್ಯ, ಅವರು ಪ್ರಕೃತಿ ಪ್ರತ್ಯಯಗಳು ಮೂಲ ಧಾತುವಿನ ನಿಷ್ಪತ್ತಿ ಹೇಗೆ, ನಿರುಕ್ತ ಏನು ಎಲ್ಲ ಹೇಳಬೇಕಾದ್ರೆ ಅಷ್ಟನ್ನ ಅಧ್ಯಯನ ಮಾಡದೇ ಇರುವಂತಹ ಅವರಿಗೆ ಎಲ್ಲಾ ಶಬ್ದಗಳು ಹೊಸದಾಗಿ ಕೇಳಿಸ್ತಾ ಇತ್ತು. ಹೊಸದಾಗಿ ವೇದಾಂತ ಪ್ರವೇಶ ಮಾಡಿದವರಿಗೆ ಆ ವೇದಾಂತದಲ್ಲಿ ಬರುವ ಶಬ್ದಗಳೆಲ್ಲ ಹೊಸದಾಗಿ ಕೇಳುವ ಹಾಗೆ ಅಲ್ಲಿಯ ಪಂಡಿತರಿಗಾಯ್ತು. ಅವರೆಲ್ಲರೂ ಕೂಡ ತಮ್ಮ ಪರಾಜಯವನ್ನು ಅಂಗೀಕಾರ ಮಾಡಿದರು. ಇನ್ನೊಂದು ಪ್ರಸಂಗ, ಕೇರಳದ ಪಯಸ್ವಿನಿ ನದಿಯ ತೀರದಲ್ಲಿ ನಡೆದ ವಾಕ್ಯಾರ್ಥದ ವಿಷಯ ಏನು? ಕೇರಳದ ಪಯಸ್ವಿನಿ ನದಿಯ ತೀರಕ್ಕೆ ಆಚಾರ್ಯರು ಒಮ್ಮೆ ಹೋದಾಗ ಒಂದು ಸೂಕ್ತ, ದಾನ ಸೂಕ್ತ ಅಂತ, ದಾನ ಸೂಕ್ತಂ ಅಪರಾರ್ಥಂ ಅವೋಚನ್, ದಾನ ಸೂಕ್ತಕ್ಕೆ ವೇದ ವ್ಯಾಖ್ಯಾನಕ್ಕೆ ಮಾಡ್ತಾ ಇದ್ರು. ಅಲ್ಲಿ ಒಂದು ದಾನ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಆಚಾರ್ಯರು ಅನೇಕ ವಿದ್ವತ್ ಸಭೆಯಲ್ಲಿ ಪ್ರಣಿಯಾತ್ ಅಂತ ಒಂದು ಧಾತು, ಪ್ರಣಿಯಾತ್, ಕೆಲವರೆಲ್ಲ ಪ್ರಿಂಗ್ ಪ್ರೀಣನೆ ಅಂತ ಏನೋ ಈ ತರ ತಪ್ಪು ತಪ್ಪಾಗಿ ಹೇಳ್ತಾ ಇದ್ರು. ಆಚಾರ್ಯರು ಪೃಣುದಾನೆ ಅನ್ನುವ ಅರ್ಥವನ್ನ ಹೇಳಿದರು. ಸಂಸ್ಫುಟಂ ಪ್ರಕಟಯನ್ ಸ ಪೃಣೀಯಾತ್ ಶಬ್ದ ಮೂಲಂ ಅವದತ್ ಪೃಣದಾತುಂ ತಂ ಜಿಗಾಸು ಮಥ ವಿಪ್ರಮದ ಕಿಪ್ರೀಂ ಧಾತು ಮೇಷ ನಿಗದಂತಂ ವಾಚ. ಪ್ರೀಂ ಪ್ರೀಣನೆ ಅಂತ ಒಬ್ಬ ಹೇಳಿದ, ಆಚಾರ್ಯ ಹೇಳಿದ್ರು ಪ್ರೀಂ ಪ್ರೀಣನೆ ಎನ್ನುವ ಧಾತು ಆಗುವುದಿಲ್ಲ, ಪೃಣಿಯಾತ್ ಅಂದ್ರೆ ಪೃಣದಾನೆ, ಪೃಣಿಯಾತ್ ಅಂದ್ರೆ ಬೇಡುವುದು ಅಂತ ಅರ್ಥ, ದಾನ ಬೇಡುವುದು ಅನ್ನುವ ಅರ್ಥದಲ್ಲಿ, ದಾನದ ವಿಷಯದಲ್ಲಿ ಧಾತು ಇದೆ ಹೊರತು ಪ್ರೀತಿ ಅನ್ನುವ ವಿಷಯದಲ್ಲಿ ಪೃಣು ಅನ್ನುವ ಧಾತು ಇಲ್ಲ ಅಂತ ಆಚಾರ್ಯರು ಹೇಳಿದಾಗ ಅವರಿಗೆ ಯಾರಿಗೂ ಪಾಠವ ಇರಲಿಲ್ಲ. ಆ ತರ ಧಾತುವೇ ಇಲ್ಲ ಅಂದ್ರು, ಮೊದಲಿಂದ ಅಕ್ಷರಾಭ್ಯಾಸ ಮಾಡಿ ಅಂದ್ರು ಆಚಾರ್ಯರು. ಆ ಸಂದರ್ಭದಲ್ಲಿ ಮತ್ತೆ ಹಾಗೆ ವಾಕ್ಯಾರ್ಥ ಮುಂದುವರಿತು. ವಾಕ್ಯಾರ್ಥ ಮುಂದುವರಿದಾಗ ಕನ್ಯಕಾದೃತ ಸುರೇಂದ್ರ ಉಪಶ್ರೀ ದಾನವಾಚಿವರ ಸೂಕ್ತ ಹೃದಕ್ತ ಪುತ್ರಜಿತ್ ಸರಸಿ ದಾಮದ ಪಾಲ ಕೀರ್ತಿತಾದಿತರು ನಿತ್ಯ ಅಯಮೋಚೆ. ಅಪಾಲ ಅಂತ ಅದೇ ವಾಕ್ಯಾರ್ಥ ಸಭೆಯಲ್ಲಿ ಪೃಣು ಅನ್ನುವ ಧಾತುವಿಗೆ ಬೇರೆಯವರು ಹೇಳಿದ್ರು ಪ್ರಿಂಗ್ ಪ್ರೀಣನೆ ಅಂತ, ಆಚಾರ್ಯ ಹೇಳಿದ್ರು ಪೃಣುದಾನೆ ಅಂತ. ಅದೇ ದಾನದ ಸೂಕ್ತದ ಮುಂದುವರೆದ ಭಾಗ ಅಪಾಲ ಅಂತ ಒಂದು ಶಬ್ದ ಬಂತು. ವೇದದಲ್ಲಿ ಹೇಳಿದ ಅಪಾಲ, ಅಪಾಲ ಅನ್ನುವ ಶಬ್ದಕ್ಕೆ ಅವರು ತಪ್ಪು ತಪ್ಪು ಅರ್ಥಗಳನ್ನು ಮಾಡಿಕೊಂಡಿದ್ರು, ಕುಷ್ಠ ರೋಗಿ ಅಂತೆಲ್ಲ ವ್ಯಾಖ್ಯಾನ ಮಾಡಿಕೊಂಡಿದ್ರು. ಆಚಾರ್ಯ ಹೇಳಿದ್ರು ಅಪಾಲ ಶಬ್ದಕ್ಕೆ ಅತಿ ತರುಣಿ ಅಂತ, ತಾರುಣ್ಯದಲ್ಲಿರುವಂತಹ ಹೆಣ್ಣುಮಗಳಿಗೆ ಅರ್ಥ. ಅಪಾಲ ಅಂದ್ರೆ ಪ್ರೌಢ ವಯಸ್ಕಳಾದ ತಾರುಣ್ಯದ ಹೆಣ್ಣುಮಗಳು ಅಂತ ಅರ್ಥ ಅಂತ ಆಚಾರ್ಯರು ಆ ವ್ಯಾಖ್ಯಾನವನ್ನು ಮಾಡಿದ್ರು. ಮತ್ತೆ ಅಲ್ಲಿಯೂ ಸಂಶಯ ಬಂತು, ಅವ್ರು ಇಲ್ಲಿಯ ತನಕ ಆ ಶಬ್ದಾರ್ಥವನ್ನೇ ಕೇಳಿರಲಿಲ್ಲ, ಮತ್ತೆ ಸಂಶಯ ಬಂತು. ಅದಕ್ಕೆ ಅಲ್ಲಿರುವಂತಹ ವಿದ್ವಾಂಸರು ಪಿತೃಣಿ ಭವತಿ ತತ್ಪದ ವಾಚ್ಯೆ ತ್ಯಾಗ್ರಹೇಣ ವರತೋ ಅವಿದುಶೋತ್ರ, ಸರಿಯಾಗಿ ತಿಳಿದವರು ಇರಲಿಲ್ಲ ಅಪಾಲ ಶಬ್ದಕ್ಕೆ ಕುಷ್ಠರೋಗಿ ಹೆಂಗಸು ಅಂತ ಅವರ ಹಠದ ಅರ್ಥಗಳನ್ನೇ ಹೇಳಿಕ್ ಶುರು ಮಾಡಿದ್ರು. ಮಧ್ವಾಚಾರ್ಯ ಹೇಳ್ತಾರೆ ಅತಿ ತರುಣಿ ಅಂತ, ಅವರು ಹೇಳ್ತಾರೆ ಕುಷ್ಠರೋಗಿನಿ ಅಂತ, ಶ್ವೇತ ಕುಷ್ಠರೋಗವುಳ್ಳವರಿಗೆ ಅಪಾಲ ಅಂತ ಕರೆಯುವುದು ಅಂತ ಅಲ್ಲಿಯ ಕೇರಳದ ವಿದ್ವಾಂಸರು ಹೇಳಿಕ್ ಶುರು ಮಾಡಿದ್ರು. ಮಧ್ವಾಚಾರ್ಯ ಹೇಳಿದ್ರು ಇಲ್ಲಿ ಮುಂದೆ ಒಬ್ರು ವಿದ್ವಾಂಸರು ಬರ್ತಾರೆ, ಅವರ ಹತ್ರ ಹೋಗಿ ನೀವು ಕೇಳಿ ಅವ್ರು ಏನ್ ಹೇಳ್ತಾರೆ ಆ ಅರ್ಥ ಸರಿ ಅಂತ ಹೇಳಿಬಿಟ್ಟು ಆಚಾರ್ಯರು ಪ್ರಯಾಣವನ್ನು ಮುಂದುವರಿಸಿದ್ರು. ಸ್ವಲ್ಪ ಹೊತ್ತಿಗೆ ಆಚಾರ್ಯರು ಹೊರಟ ಮೇಲೆ ಒಬ್ರು ವಿದ್ವಾಂಸರು ಅಂದ್ರೆ ಮುಂದೆ ಇವತ್ತಲ್ಲ ನಾಳೆ ಕೂಡ್ಲೆ ಬಂದ್ರೆ ಇವರೇನು ಹೇಳಿಕೊಟ್ಟು ಕಳಿಸಿದ್ದಾರೆ ಅಂತ ಆಗುತ್ತೆ. ಆಚಾರ್ಯರು ಸರ್ವಜ್ಞರು, ತ್ರಿಕಾಲ ಜ್ಞಾನಿಗಳು, ಸ್ವಲ್ಪ ಸಮಯದಲ್ಲೇ ನೀವೆಲ್ಲ ಬೆರಗಾಗುವಂತಹ ಒಬ್ರು ವಿದ್ವಾಂಸರು ಇಲ್ಲಿಗೆ ಬರ್ತಾರೆ, ವ್ಯಾಕರಣ ವಿದ್ವಾಂಸರು. ಅವರ ಹತ್ರ ಅಪಾಲ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳ್ಕೊಂಡು ನಿಮ್ ಬುದ್ಧಿಯನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಆಚಾರ್ಯರು ಹೋದ್ರು. ಮುಂದೆ ಆ ವಿದ್ವಾಂಸರು ಬಂದ್ರು, ಅವರು ಅಪಾಲ ಶಬ್ದಕ್ಕೆ ಏನ್ ಅರ್ಥ ಅಂತ ಕೇಳಿದ್ರೆ ಅತಿ ತರುಣಿ ಅಂತ ಇದೇ ಅರ್ಥವನ್ನೇ ಹೇಳಿದ್ರು. ಹೀಗೆ ಆಚಾರ್ಯರಲ್ಲಿ ತ್ರಿಕಾಲ ಜ್ಞಾನ, ಸರ್ವಜ್ಞತ್ವ ಎಲ್ಲವೂ ಪೂರ್ಣವಾಗಿತ್ತು ಅನ್ಲಿಕ್ಕೆ ಆರನೇ ಸರ್ಗದ ಅನೇಕ ದೃಷ್ಟಾಂತಗಳು ಹೇಳಿದ್ದಾರೆ. ಮಧ್ವಾಚಾರ್ಯರು ಮೊದಲು ಬದಲಿಗೆ ಹೋಗುವ ಮುನ್ನ ಯಾವ ಗ್ರಂಥವನ್ನ ರಚನೆ ಮಾಡಿದ್ರು, ಮಧ್ವಾಚಾರ್ಯರು ಗ್ರಂಥಗಳಲ್ಲಿ ಯಾವುದನ್ನು ಮೊದಲು ರಚನೆ ಮಾಡಿದ್ರು ಅಂತಲ್ಲ, ಬದಲಿಗೆ ಹೋದಾಗ ಮೊದಲ ಗ್ರಂಥವನ್ನು ಯಾವುದು ಮಾಡಿದ್ರು ಅಂತ ಪ್ರಶ್ನೆ ಅದಕ್ಕೆ ಉತ್ತರ ವಿಶೇಷವಾಗಿ ಹರಿಗೀತಾ ಭಾಷ್ಯವೇಷ ವಿರಚಯ್ಯ ತದಾದಾತ್ ಅಂತ. ದೇವರ ಹತ್ರ ಹೋಗ್ಬೇಕಾದ್ರೆ ನಾವು ಜೋಬಲ್ ದುಡ್ಡಿದ್ರೆ ಸಾಕು, ಕಾಣಿಕೆ ಹಾಕ್ಬಿಡ್ತೇವೆ, ನಾಲ್ಕು ಹಣ್ಣು ಹಿಡ್ಕೊಂಡು ಹೋಗ್ತೇವೆ, ಅದೆಲ್ಲ ದೇವರದ್ದೇ, ಹಣ್ಣು ದೇವರದ್ದೇ. ಹಾಗಾಗಿ ಅದನ್ನು ಅವನಿಗೆ ಕೊಡುವುದರಲ್ಲಿ ಏನು ದೊಡ್ಡ ಪುರುಷಾರ್ಥ? ಒಳ್ಳೆಯ ಜ್ಞಾನವನ್ನ ಸಂಪಾದನೆ ಮಾಡಿ ದೇವರ ಮುಂದೆ ಒಪ್ಪಿಸಿ ಬರಬೇಕು. ಹಾಗಾಗಿ ಗೀತಾ ಭಾಷ್ಯಕ್ಕೆ ಈಗಾಗಲೇ ಅಪವ್ಯಾಖ್ಯಾನಗಳು ಸಾಕಷ್ಟು ಇತ್ತು, ಅದನ್ನೆಲ್ಲ ನಿರಾಕರಿಸಿ ಯೋಗ್ಯವಾಗಿರುವಂತಹ ವ್ಯಾಖ್ಯಾನವನ್ನ ಮಾಡಿದ್ರು ಆಚಾರ್ಯರು ಗೀತಾ ಭಾಷ್ಯಕ್ಕೆ. ಗೀತಾ ಭಗವದ್ಗೀತೆಗೆ ಗೀತಾ ಭಾಷ್ಯ ಅನ್ನುವ ಗ್ರಂಥವನ್ನು ರಚನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ರು. ಮೊದಲನೇ ಗ್ರಂಥ ಯಾವುದು? ಬದರಿ ಯಾತ್ರೆಯ ಮೊದಲನೇ ಬದರಿ ಯಾತ್ರೆಯ ಗ್ರಂಥ ಯಾವುದು ಅಂತ ಪ್ರಶ್ನೆಗೆ ಉತ್ತರ, ಗೀತೆಗೆ ಭಾಷ್ಯವನ್ನು ಬರೆದು ರಚನೆ ಮಾಡಿಕೊಟ್ರು. ಗೀತಾ ಭಾಷ್ಯವನ್ನ ಯಾರಿಗೆ ಅರ್ಪಣೆ ಮಾಡಿದ್ರು ಅಂದ್ರೆ ಬದರಿಯಲ್ಲಿ ನಾರಾಯಣನಿಗೆ ಅರ್ಪಣೆ ಮಾಡಿದ್ರು ಅಂತ ರಚನೆ ಮಾಡಿದ್ರೆ ದೇವರಿಗೆ ಅರ್ಪಣೆ ಮಾಡಿದ್ರು. ಗೀತಾ ಭಾಷ್ಯವನ್ನ ದೇವರ ಮುಂದೆ ಕುಳಿತು ಪಾರಾಯಣ ಮಾಡಿದ್ರೆ ಅನಂತ ಮಠ ಅಂತ ಬದರಿಯಲ್ಲಿ ನಾರಾಯಣ ದೇವರ ಸನ್ನಿಧಾನದಲ್ಲಿರುವ ಮಠ. ಈಗ ನಮ್ಮ ಗುರುಗಳು ಅದೇ ಹೆಸರಿನ ಒಂದು ಅನಂತ ಮಠವನ್ನ ಸ್ವಲ್ಪ ದೂರದಲ್ಲಿ ಕಟ್ಟಿದ್ದಾರೆ. ಮೊದಲು ಬದರಿಯ ಆ ದೇವಾಲಯಕ್ಕೆ ಅಂಟಿಕೊಂಡಿರುವಂತಹ ಒಂದು ಅನಂತ ಮಠ ಇತ್ತು. ಅಲ್ಲಿ ಕುಳಿತುಕೊಂಡು ಆಚಾರ್ಯರು ಪಾಠ ಪ್ರವಚನವನ್ನ ಮಾಡ್ತಾ ಇದ್ರು. ರಾತ್ರಿ ಹೊತ್ತು ತಾವು ಬರೆದ ಗೀತಾ ಭಾಷ್ಯವನ್ನೆಲ್ಲ ದೇವರ ಮುಂದೆ ಒಪ್ಪಿಸ್ತಾ ಇದ್ರು. ಮೊದಲನೇ ಶ್ಲೋಕ, ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಆಚಾರ್ಯರು ಲೇಷತಃ ಅನ್ನುವ ಶಕ್ತಿತಃ ಅನ್ನುವ ಶಬ್ದವನ್ನು ಮೊದಲು ಹೇಳಿದ್ರು. ಗೀತೆಯ ಅರ್ಥವನ್ನ ನನಗೆ ಶಕ್ತಿ ಇದ್ದಷ್ಟು ಹೇಳ್ತೇನೆ ಅಂತ ಮೊದಲನೇ ಮಂಗಳಾಚರಣೆಯ ಶ್ಲೋಕವನ್ನ ನಾರಾಯಣನ ಮುಂದೆ ಹೇಳಿದ್ರು. ಆ ಸಂದರ್ಭದಲ್ಲಿ ನಾರಾಯಣ ಮಾತನಾಡ್ತಾನೆ ಪ್ರತ್ಯಕ್ಷವಾಗಿ ಆಚಾರ್ಯರ ಮುಂದೆ, ಶ್ರೀಮದ್ ಆಚಾರ್ಯರೇ, ನೀವು ಶಕ್ತಿತಃ ಅನ್ನುವ ಶಬ್ದವನ್ನ ತೆಗೆದು ಲೇಷತಃ ಅನ್ನುವ ಶಬ್ದ ಹಾಕಿ, ಕಾರಣ ನೀವು ಶಕ್ತಿ ಇದ್ದಷ್ಟು ಬರೆದ್ರೆ ಮನುಷ್ಯ ಲೋಕದವರಿಗೆ ಜೀರ್ಣ ಮಾಡಿಕೊಳ್ಳಿಕ್ ಆಗಲ್ಲ, ಹಾಗಾಗಿ ನೀವು ಲೇಷತಃ ಸ್ವಲ್ಪ ಬರೆದಿದ್ದೇನೆ ಅಂತ ಹೇಳಿ ಅದು ಸರಿಯಾಗುತ್ತೆ ಅಂತ ಭಗವಂತ ಶಕ್ತಿತಃ ಅನ್ನುವ ಶಬ್ದವನ್ನ ತೆಗೆದು ಲೇಷತಃ ಅನ್ನುವ ಕರೆಕ್ಷನ್, ಲೇಷತಃ ಅನ್ನುವ ಶಬ್ದವನ್ನ ಹಾಕಿ ಆಚಾರ್ಯರ ಜ್ಞಾನದ ಎತ್ತರ ಎಷ್ಟು ಅನ್ನುವುದನ್ನ ನಾರಾಯಣ ಜಗತ್ತಿಗೆ ಬೋಧಿಸಿದ ಅಂತ ಇದೊಂದು ಪ್ರಕರಣ ಇದೆ. ವಿಶೇಷವಾಗಿ ಅದನ್ನ ಆ ಪಂಡಿತಾಚಾರ್ಯರು ಹೇಳಿದ್ದಾರೆ, ಏತದರ್ಥಮಿ ಸೂಕ್ಷ್ಮಿ ತ್ವಂ ಶಕ್ತ ಏವನ ಇದಾರ್ಥ ಸಮಸ್ತಂ ತೇನ ಲೇಷತ ಇತಿಹ ಪದಂ ಸ್ಯಾತ್ ಇತ್ಯಗತ್ಯದ ಜಗಜ್ಜನಕೇನ. ನೀನು ಈ ಗೀತೆಗೆ ತುಂಬಾ ಸೂಕ್ಷ್ಮವಾದ ಅನೇಕ ಅರ್ಥಗಳಿದೆ, ಅದನ್ನ ಹೇಳಿಕ್ ನೀನ್ ಸಮರ್ಥನಾಗಿದೆ, ನಿನ್ ಶಕ್ತಿ ಇನ್ನೂ ಇದೆ, ಆದ್ರಿಂದ ಲೇಷತ ಅಂತ ಹೇಳಬೇಕೇ ವಿನಃ ಶಕ್ತಿತ ಅಂತ ಹೇಳಬಾರದು ಅಂತ ನಾರಾಯಣನೇ ಹೇಳಿದ. ಲೇಷತ ಅನ್ನುವ ಶಬ್ದದ ಬದಲು ತಿದ್ದುಪಡಿ, ಅಲ್ಲಿ ಮಧ್ವಾಚಾರ್ಯರ ವಿಶೇಷ ಸಾಮರ್ಥ್ಯವನ್ನು ತಿಳಿಸುವ ಗೀತಾ ಭಾಷ್ಯದಲ್ಲಿ ನಾರಾಯಣನು ಮಾಡಿದ ತಿದ್ದುಪಡಿ ಯಾವುದು? ಲೇಷತಃ ಬದಲು ಶಕ್ತಿತಃ ಎಂದು. ಇದು ಸ್ವಲ್ಪ ಉಲ್ಟಾ ಆಗಿದೆ ಅಂತ ಅನಿಸುತ್ತೆ. ಶಕ್ತಿತಃ ಎನ್ನುವ ಬದಲು ಲೇಷತಃ ಅಂತ ಆಗ್ಬೇಕು, ಅದು ತಪ್ಪು ಪ್ರಿಂಟ್ ಆಗಿದೆ.
ಹೌದಾಚಾರ್ಯ, ಹೌದೌದು, ಅದು ನಾವು ವೆಬ್ಸೈಟ್ ಅಲ್ಲಿ ಚೇಂಜ್ ಮಾಡಿದೀವಿ, ಪುಸ್ತಕದಲ್ಲಿ ತಪ್ಪು.
ಸರಿ ಸರಿ, ಯಾಕಂದ್ರೆ ಜನಗಳಿಗೆ ಮತ್ತೆ ಅದಕ್ಕೆ ಟಿಕ್ ಹಾಕ್ಬಿಡ್ತಾರೆ. ಕಥಾಭಾಗದಲ್ಲಿ ಶಕ್ತಿ ಇದ್ದಷ್ಟು ಬರುತ್ತೆ, ನಿನ್ ಶಕ್ತಿ ಎಷ್ಟಿದೆ ಅಷ್ಟು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮಕ್ಕಳು ಹಾಗೆ ಬ್ಯಾರೆಟ್ ಮಾಡ್ಬಿಟ್ಟಿರ್ತಾರೆ, ತಿಳ್ಕೊಳ್ಬೇಕು ಅಂತ. ಲೇಷತ ಶಕ್ತಿತ, ಸರಿ. ಆಮೇಲೆ ಬದರಿಯಲ್ಲಿ ಎಲ್ಲರೂ ಮಲಗಿದ್ದಾಗ ನಾರಾಯಣನು ಭೂಮಿಯನ್ನು ಪಡೆದು ಮತ್ತೊಮ್ಮೆ ಪ್ರವಚನ ಮಾಡಿ ಎಂದದ್ದು ಯಾರಿಗೆ? ಎಲ್ಲ ಒಂದೇ ಕಥಾಭಾಗದಲ್ಲಿ ಅನೇಕ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ. ಅದೇ ಪ್ರವಚನವನ್ನು ಮುಂದುವರಿಸಿದ್ರು. ಆಚಾರ್ಯರು ಪ್ರವಚನ ಮಾಡ್ತಾನೆ ಇದ್ದಾಗ ಆ ಚಳಿ ಅಲ್ಲಿಯ ವಾತಾವರಣಗಳಿಗೆ, ದೇವತೆಗಳಿಗೂ ಕಷ್ಟಕರವಾದ ಭೂಲೋಕದಲ್ಲಿ ಮಾನವರಾಗಿ ಹುಟ್ಟಿದಾಗ, ಮನುಷ್ಯ ಜನ್ಮದಲ್ಲಿ ಹುಟ್ಟಿದಾಗ ದೇವತೆಗಳಿಗೂ ಸಹಿಸಲಾಗದೇ ಇರುವ ಚಳಿ ಇದೆ ಅಲ್ಲಿ. ಎಲ್ಲರೂ ಚಳಿಯಿಂದ ಸ್ವಲ್ಪ ಹೊತ್ತು ಆಚಾರ್ಯರ ಪ್ರವಚನ ಕೇಳಿ ಹಾಗೆ ಮಲಗಿದ್ರು. ಮಧ್ವಾಚಾರ್ಯರು ಪ್ರವಚನವನ್ನು ಮಾಡ್ತಾನೇ ಇದ್ರು. ಹಗಲು ರಾತ್ರಿ ಭಗವಂತನ ಸ್ಮರಣೆ, ಅದು ರುಜುದೇವತೆಗಳ ಒಂದು ಯೋಗ್ಯತೆ. ಆ ಪ್ರಸಂಗದಲ್ಲಿ ಮಧ್ವಾಚಾರ್ಯರಿಗೆ ಪ್ರವಚನವನ್ನು ಕೇಳಿಸಿಕೊಂಡು ಎಲ್ಲ ಮುಗಿತು. ಮತ್ತೊಮ್ಮೆ ನಾರಾಯಣ ಇನ್ನೊಮ್ಮೆ ಹೇಳಿ ನಿಮ್ಮ ಪ್ರವಚನ ತುಂಬಾ ಚೆನ್ನಾಗಿದೆ ಅಂತ ತನ್ನ ಕೈಯನ್ನ ನೆಲಕ್ಕೆ ಬಡಿದು ನಾರಾಯಣ ಒನ್ಸ್ ಮೋರ್ ತುಂಬಾ ಚೆನ್ನಾಗಿದೆ ಒಂದು ಸ್ವೀಟು ಇನ್ನೊಂದು ಹಾಕಿ ಅಂತ ಕೇಳುವ ಹಾಗೆ ಇನ್ನೊಮ್ಮೆ ಪ್ರವಚನ ಮಾಡಿ ಅಂತ ನಾರಾಯಣ ತಾನು ಬಡೆದು ಸೂಚನೆ ಶಬ್ದವನ್ನು ಮಾಡಿ ತೋರಿಸಿದ ಅಂತ ತೇನ ತತ್ಪ್ರವಚನೆ ವಿಹಿತೇಲಂ ಶುಶ್ರೂ ಪ್ರಶಯಿತ ಅಪಿ ಶಿಷ್ಯ ಉಚ್ಚತಾಮಿತಿ ಸಮೂಹ ಸುಪೃಥಿವ್ಯಾ ಸ್ಫಾಲನ ಅಲ್ಲಿ ಏನಿದೆ ಭೂಮಿಯನ್ನು ಬಡಿದು ಮತ್ತೊಮ್ಮೆ ಪ್ರವಚನ ಮಾಡಿ ಎಂದದ್ದು ಯಾರಿಗೆ ಕೇಳಿಸಿತು ಉಚ್ಚತಾಂ ಸಪೃಥಿವ್ಯಾ ಸ್ಫಾಲನ ಭೂಮಿಯನ್ನು ಹೀಗೆ ತಟ್ಟಿ ಇನ್ನೊಮ್ಮೆ ಹೇಳಿ ಅಂತ ಹೇಳಿದ್ದು ಯಾರಿಗೆ ಕೇಳಿಸ್ತು ಅಂತ ಪ್ರಶ್ನೆ ಇದೆ ಅದು ಮಲಗಿರುವ ಎಲ್ಲಾ ಶಿಷ್ಯರಿಗೂ ಸನ್ನಿಷಣ್ಣ ಉಪಶಪ್ರವಸೆ ತಸ್ಯ ಭಾವ ವಿಧದ ಅಬಂಧ ಮನೀಷ ಪ್ರೋತ್ಸಿತ ಪ್ರವಚನ ವಿಧಿತೈಭ್ಯ ಅವರೆಲ್ಲರಿಗೂ ಕೂಡ ಶಿಷ್ಯರು ಅಲ್ಲಿದ್ದವರಿಗೆಲ್ಲ ಕೇಳಿಸಿದೆ ಆಚಾರ್ಯರಿಗೆ ನಾರಾಯಣ ದೇವರು ತಾಳ ತಟ್ಟಿ ಕೈ ಪಡೆದು ಇನ್ನೊಮ್ಮೆ ಹೇಳಿ ಅಂತ ಸಂತೋಷದಿಂದ ಆ ಗೀತಾ ಭಾಷ್ಯವನ್ನ ನಾವು ಮಾಡಿದ ಕೃತಿಗಳನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಎನ್ನುವುದು ಆದ್ರಿಂದ ಈ ಈ ಕಥೆಯಿಂದ ಏನು ಗೊತ್ತಾಗುತ್ತೆ ಅಂದ್ರೆ ಆಚಾರ್ಯರ ಗ್ರಂಥಗಳನ್ನ ಓದಿದ್ರೆ ದೇವರಿಗೆ ಅಷ್ಟು ಖುಷಿ ಆಗುತ್ತೆ ಇನ್ನೊಮ್ಮೆ ಓದಿ ಅಂತ ದೇವರು ಕೇಳುವಷ್ಟು ಸಂತೋಷ ಪಡುವ ಕೃತಿಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಕೃತಿಗಳು ಅಂತ ಈ ಪ್ರಕರಣದಿಂದ ಅರ್ಥವಾಗುತ್ತೆ ಅದಾದ ಮೇಲೆ ಅದೇ ಬದರಿ ಕ್ಷೇತ್ರದಲ್ಲಿ ಆಚಾರ್ಯರು ಅನಂತ ಮಠದಲ್ಲಿ ವಾಸ ಮಾಡ್ತಾ ಯಾವ ವ್ರತವನ್ನ ಕೈಗೊಂಡ್ರು ಅಂತ ಪ್ರಶ್ನೆ ಇದೆ ಅದಕ್ಕೆ ಇಲ್ಲೇ ಉತ್ತರ ಕಾಷ್ಟಮೌನ ಮಗದಾದ ಉಪವಾಸಂ ಶುದ್ಧಮಪ್ಯಕೃತ ಶುದ್ಧ ಹೃದಿಚ್ಛನ್ ನಿತ್ಯ ತುಷ್ಟ ಹರಿತೋಷ ವಿಶೇಷಂ ಚಿಂತೆಯನ್ ಪ್ರಭು ಅನಂತ ಮಠಾಂತ ಆಚಾರ್ಯರು ಯಾವಾಗಲೂ ದೇವರನ್ನ ಸಂತೋಷ ಪಡಿಸ್ತಾ ಇದ್ರು ಯಾವಾಗಲೂ ಧ್ಯಾನ ಮಾಡ್ತಾ ಇದ್ರು ಯಾವಾಗಲೂ ಶುದ್ಧರೇ ಆಚಾರ್ಯರ ಶುದ್ಧಿ ಅದು ದೇವತೆಗಳನ್ನು ಶುದ್ಧಿ ಮಾಡುವ ಶುದ್ಧಿ ಅಷ್ಟು ಪವಿತ್ರವಾಗಿದ್ದಾರೆ ವ್ರತ ಉಪವಾಸಗಳನ್ನೆಲ್ಲ ಮಾಡೋದು ಯಾರಿಗೆ ಅಂದ್ರೆ ದೇಹ ಶುದ್ಧಿಗಾಗಿ ಆಚಾರ್ಯರು ವ್ರತ ಉಪವಾಸಗಳನ್ನ ಮಾಡಿದ್ರು ಕಾಷ್ಟಮೌನ ಅಂದ್ರೇನು 48 ದಿನಗಳ ಕಾಲ ಪಾಠ ಪ್ರವಚನ ಬಿಟ್ಟು ಬೇರೆ ಮಾತನಾಡುವ ಹಾಗಿಲ್ಲ ಏನು ಆಹಾರ ಸ್ವೀಕಾರ ಮಾಡುವ ಹಾಗಿಲ್ಲ ಆತರ ಎಲ್ಲ ತುಂಬಾ ಜನ ಜ್ಞಾನಿಗಳು ವಿದ್ಯಾಮಾನ ತೀರ್ಥರು ಮಾಡಿದ್ದಾರೆ ವಿದ್ಯಾಧೀಶ ತೀರ್ಥರು ಮಾಡಿದ್ದಾರೆ ಆದ್ರಿಂದ ಆಚಾರ್ಯರು ಪೂರ್ಣ ಉಪವಾಸ ಇದ್ದು ಮಾಡುವ ಸಾಮರ್ಥ್ಯ ಅವರದ್ದು ಇಂತಹ ಕಾಷ್ಟಮೌನ ಅಂದ್ರೆ ಕಟ್ಟಿಗೆ ತರ ಇರಬೇಕು ಜೀವನ ಅಂದ್ರೆ ಈ ಜಗತ್ತಿನ ಬಗ್ಗೆ ಯಾವುದೇ ಕಾಮಕ್ರೋಧ ವಿಕಾರಗಳಿಲ್ಲದೆ ಭಗವಂತನನ್ನು ಬಿಟ್ಟು ಬೇರೆ ಯಾವ ಆಲೋಚನೆಗಳಿಲ್ಲ ಯಾವ ಮಾತುಗಳಿಲ್ಲ ದೇವರು ಕೊಟ್ಟ ವಾಗೇಂದ್ರಿಯ 84 ಲಕ್ಷ ಜೀವರಾಶಿಗಳಲ್ಲಿ ನಾಲಿಗೆಯನ್ನ ಮಾತನಾಡುವ ಶಕ್ತಿ ನಗುವ ಶಕ್ತಿ ಎರಡನ್ನ ದೇವರು ನೋಡಿ ಮೂರು ಶಕ್ತಿ ಇದೆ ಕುತ್ತಿಗೆ ಅಳ್ಳಾಡುತ್ತೆ ಚೆನ್ನಾಗಿ ಮಾತನಾಡಲಿಕ್ಕೆ ಬರುತ್ತೆ ನಗಲಿಕ್ಕೆ ಬರುತ್ತೆ ಇದು ಮೂರು ಪ್ರಾಣಿಗಳಿಗಿಲ್ಲ ನಮ್ ತರ ಕುತ್ತಿಗೆಯನ್ನ ಪ್ರಾಣಿಗಳಿಗೆ ಅಳ್ಳಾಡಿಸ್ಲಿಕ್ಕೆ ಬರಲ್ಲ ನಮ್ ತರ ಮಾತಾಡ್ಲಿಕ್ಕೆ ಬರಲ್ಲ ನಮ್ ತರ ನಗಲಿಕ್ಕೂ ಬರಲ್ಲ ಈ ಮೂರು ಶಕ್ತಿಯನ್ನ ದೇವರು ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ದೇವರ ಕಥೆ ಕೇಳಿದ ಮೇಲೆ ಬಾಯಲ್ಲಿ ಹೇಳಲಿಕ್ಕೆ ಬರಬೇಕು ಅದು ಆಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಗೊತ್ತಾಗ್ಬೇಕು ಅದಕ್ಕೆ ನಾಲಿಗೆ ಕೊಟ್ಟ ಅದಾದ್ಮೇಲೆ ಆ ಸಂತೋಷದ ಅಭಿವ್ಯಕ್ತಿಯಿಂದ ಮಂದಹಾಸ ಬರಬೇಕು ಮುಖದಲ್ಲಿ ಅದಕ್ಕೆ ನಗುವನ್ನು ಕೊಟ್ಟ ಕತೆ ತುಂಬಾ ಚೆನ್ನಾಗಿದೆ ಅಂತ ತಲೆ ತೂಗಬೇಕು ಅದಕ್ಕೆ ಈ ಸ್ಪ್ರಿಂಗ್ ಆಕ್ಷನ್ ಕೊಟ್ಟ ಇದು ಮೂರು ನಮಗೆ ಇನ್ನೊಬ್ಬರನ್ನ ಜಗತ್ತಿನ ವಾರ್ತೆಗಳಲ್ಲಿ ಈ ಮೂರು ಚೇಷ್ಟೆಗಳಿದೆ ವಿನಃ ದೇವರಿಗೋಸ್ಕರ ಈ ನಾಲಿಗೆ ನಮಗೆ ಉಪಯೋಗಕ್ಕೆ ಬರ್ತಾ ಇಲ್ಲ ಅದನ್ನೇ ಕೃಷ್ಣಾಮೃತ ಮಹಾಡದಲ್ಲಿ ಆಚಾರ್ಯ ಹೇಳ್ತಾರೆ ಹೇ ಜಿಕ್ವೆ ಮಮ ನಿಸ್ನೇಹೆ ಹರಿಂ ಕಿಂ ನಾನು ಭಾಷಸೆ ಹರಿಂ ಮಂದಸ್ವ ಕಲ್ಯಾಣಿ ಸಂಸಾರೋ ದದಿನೋರ್ ಹರಿಹಿ ದೇವರು ನಮಗೆ ದೋಣಿಯಂತೆ ಇದ್ದಾನೆ ಅವನ ಬಗ್ಗೆ ಮಾತನಾಡು ಯಾವಾಗಲೂ ಪರ 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 ಜಗತ್ತಿನ ಬಗ್ಗೆ ಮಾತನಾಡ್ತೀಯಲ್ಲ ಅಂತ ನಿಷ್ಕರುಣೆ ನನ್ನ ಮೇಲೆ ನಿನಗೆ ನಾಲಿಗೆ ಯಾಕೆ ಸರಿಯಾದ ವಿಚಾರಗಳನ್ನ ಮಾತನಾಡಿಸ್ತಾ ಇಲ್ಲ ಅಂತ ಈ ವಾಗೀಂದ್ರಿಯದ ಸಾರ್ಥಕತೆ ಯಾವ ಹೊಟ್ಟೆ ಹೊರಳಿಕ್ಕೋಸ್ಕರ ಈ ನಾಲಿಗೆಯನ್ನ ಯಾವಾಗಲೂ ಉಪಯೋಗಿಸ್ಕೊಳ್ಳೋದಲ್ಲ ದೇವರ ಚಿಂತನೆಯನ್ನು ಮಾಡಲಿಕ್ಕೆ ಈ ನಾಲಿಗೆಯನ್ನು ಉಪಯೋಗಿಸಿಕೊಂಡ್ರೆ ನಮ್ಮ ನಾಲಿಗೆ ಸಾರ್ಥಕವಾಗುತ್ತೆ ಮಾನವರ ನಾಲಿಗೆ ಅಂತ ಈ ಅಭಿಪ್ರಾಯದಲ್ಲಿ ಪೂರ್ಣ ಮೌನವಾಗಿದ್ದು ಜಗತ್ತಿನ ಬಗ್ಗೆ ದೇವರ ಬಗ್ಗೆ ನಿರಂತರ ಪಾಠ ಪ್ರವಚನಗಳಲ್ಲಿ ನಿರತರಾದ ವಿಚಾರಕ್ಕೆ ಕಾಷ್ಟಮೌನವ್ರತ ಅಂತ ಕರೀತಾರೆ ಮಧ್ವಾಚಾರ್ಯರು ಎಷ್ಟು ದಿನ ಕಾಷ್ಟಮೌನವನ್ನ ಮಾಡಿದ್ರು ಅಂತ ಮತ್ತೆ ನಾನು ಹೇಳಿದೆ ಈಗ 45 ದಿನ ಅಂತ 48 ದಿನ ಅಂತ ಮಧ್ವಮತ್ರ ದಿನಮಂಡಲ ಮೇನ ಒಂದು ಮಂಡಲ ದಿನ ಅಂತ ಮಂಡಲ ದಿನ ಅಂದ್ರೆ 48 ದಿನಗಳಿಗೆ ಮಂಡಲ ದಿನ ಅಂತ ಕರೀತಾರೆ ಆ ರೀತಿಯಾಗಿ 48 ದಿನ ಮಾಡಿದ್ರು ಅದಾದ್ಮೇಲೆ ಆಚಾರ್ಯರಿಗೆ ಸಾಕಷ್ಟು ಶಿಷ್ಯರಿಗೆ ಬೋಧನೆಗಳನ್ನ ಮಾಡಿದ್ರು ಆಚಾರ್ಯರ ಜೀವಿತಾವಧಿ ಒಂದು 81 ವರ್ಷ ಅಂತ ಇತಿಹಾಸಕಾರರು ಹೇಳ್ತಾರೆ. ಅಷ್ಟರಲ್ಲಿ ನಡುವೆ ಅವರಿಗೆ ಬಹುತೇಕ ಅದು ಯಾವ ಭಾಗ ಯಾವ ಕಾಲ ಇನ್ನು ತುಂಬಾ ಯೌವನ ಇದ್ದಾಗಲೇ ಸಾಕು ಅನ್ನಿಸ್ತವರು. ಈ ಜಗತ್ತಿನಲ್ಲಿ ಹೇಳಬೇಕಾದ ಭಗವಂತನ ಸರ್ವೋತ್ತಮತ್ವ ವಿಚಾರವನ್ನು ಕೊಟ್ಟಾಗಿದೆ, ಯಾರಿಗೆ ಯೋಗ್ಯತೆ ಇದೆಯೋ ಅವರೆಲ್ಲ ಉಪಯೋಗಿಸಿಕೊಳ್ಳಿ. ಇನ್ನು ನನಗೆ ಸಾಕು, ನಾನು ವೇದವ್ಯಾಸ ದೇವರ ಹತ್ರ ಊರ್ಧ್ವ ಬದರಿಗೆ ಹೋಗಿ ಪಾಠಗಳನ್ನ ಕೇಳಬೇಕು ಅಂತ ಮಧ್ವಾಚಾರ್ಯರಿಗೆ ನಮ್ಮ ಸಹವಾಸ ಇಷ್ಟ ಆಗಲಿಲ್ಲ. ಅವರಿಗೆ ಇವತ್ತು ಬಂದ್ರೆ ಕಥೆ ಏನೋ ದೇವರೇ ಬಲ್ಲ, ಅವತ್ತೇ ಇಷ್ಟ ಆಗಲಿಲ್ಲ. ಈ ಮನುಷ್ಯರು, ಇವರ ಭಾವನೆ, ಇದರ ವಿರುದ್ಧ ಭಗವಂತನ ಧ್ಯಾನ ಮಾಡಲಿಕ್ಕೆ ಅವರಿಗೆ ಪ್ರತಿಬಂಧಕ ಅನ್ನಿಸ್ತೋ ಏನೋ. ಅನಂತ ಮಠದಲ್ಲಿ ಎಲ್ಲಾ ಶಿಷ್ಯರಿಗೂ ಒಂದು ಪತ್ರ ಬರೆದಿಟ್ಟು ಹೊರಟು ಬಿಟ್ರು ಆಚಾರ್ಯರು. ಅವರ ಕೊನೆಯ ವಚನ, ಆಚಾರ್ಯರು ಹೊರಟಿರುವ ಕೊನೆಯ ವಚನ, ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಗಂಗೆಗಿಂತ ಸಮಾನ ತೀರ್ಥ ಇಲ್ಲ, ಆಮೇಲೆ ಈ ಬದರಿಗಿಂತ ಶ್ರೇಷ್ಠವಾದ ಕ್ಷೇತ್ರ ಇಲ್ಲ, ವಿಷ್ಣುವಿಗಿಂತ ಪರದೈವ ಇಲ್ಲ, ಮಧ್ವರ ನುಡಿಗಿಂತ ಶ್ರೇಷ್ಠವಾದ ನುಡಿಗಳಿಲ್ಲ, ಮಾತಿಲ್ಲ. ನಾಲ್ಕು ಅಂಶವನ್ನ ಬರೆದು ಶಿಷ್ಯರಿಗೆ ಆ ಪತ್ರವನ್ನ ಬರೆದಿಟ್ಟು ಆಚಾರ್ಯರು ಹೊರಟು ಹೋಗ್ಬಿಟ್ರು. ಆಮೇಲೆ ಆದರೂ ಕೂಡ ಅಲ್ಲಿ ನಾರಾಯಣ ದೇವರು, ವೇದವ್ಯಾಸ ದೇವರು ಊರ್ಧ್ವ ಬದರಿಯಲ್ಲಿ ಆಚಾರ್ಯರನ್ನ ನೋಡಿ ಸಂತೋಷದಿಂದ ಒಂದಷ್ಟು ತತ್ವ ವಿಚಾರಗಳು ನಡೀತು ಅಂದ್ರೂ ಕೂಡ, ಇಲ್ಲ ಇನ್ನು ಭವಿಸಂತ್ಯ ಸೌಮ್ಯ ಪುರುಷ ಗುಣೋಚಿತಾಹ, ತುಂಬಾ ಜನ ಒಳ್ಳೆಯವರು ಇದ್ದಾರೆ, ಈ ಕಲಿಯುಗ ಯುಗದಿಂದ ಸ್ವಲ್ಪ ಆಚೆ ಈಚೆ ಮನಸ್ಸು ಬುದ್ಧಿಗಳು ಏಕಾಗ್ರತೆಯನ್ನು ಕಳ್ಕೊಂಡಿರುತ್ತೆ, ನಿನ್ ಕರ್ತವ್ಯ ಇಷ್ಟಕ್ಕೆ ಮುಗಿಲಿಲ್ಲ ಹೋಗು ಅಂತ ಮತ್ತೆ ದಬ್ಬಿ ಕಳಿಸಿದ್ರು ಮಧ್ವಾಚಾರ್ಯರನ್ನ. ಆಮೇಲೆ ಬಂದು ಮತ್ತೆ ತುಂಬಾ ಗ್ರಂಥಗಳನ್ನ, ದೇವರ ಆದೇಶ ಅಂತ ನಮಗೆ ಜನ್ಮ ಜನ್ಮದಲ್ಲೂ ಜೀರ್ಣಕ್ಕಾಗದೇ ಇರೋಷ್ಟು ಸಂಪತ್ತನ್ನು ಕೊಟ್ಟು ಮತ್ತೆ ಆಚಾರ್ಯರು ತಮ್ಮ ಅವತಾರವನ್ನು ಪರಿಸಮಾಪ್ತಿ ಮಾಡಿದರು. ಹಾಗಾಗಿ ಆಚಾರ್ಯರು ಏನೋ ಪಡಿಲಿಕ್ಕೆ ಬರಲಿಲ್ಲ ಅನ್ನೋದಕ್ಕೆ ದೃಷ್ಟಾಂತ ಏನು ಅಂದ್ರೆ, ಅವರ ಮನಸ್ಸೆಲ್ಲ ಭಗವನ್ಮುಖವಾಗಿತ್ತು, ಸಾಕು ಅಂತ ಅವರು ಹೊರಳಿಕ್ಕೆ ತಯಾರಾದರು. ವೈರಾಗ್ಯದಲ್ಲೇ ವೈರಾಗ್ಯವನ್ನು ತಾಳಿದ ಗುರುಗಳು ನಮ್ಮ ಆಚಾರ್ಯರು. ಈ ರೀತಿಯಾಗಿ ಆ ಎಲ್ಲ ಕಥೆಗಳನ್ನು ಇಟ್ಟುಕೊಂಡು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಅಷ್ಟುದ್ದ ನೀವೇ ಓದಿ, ಅದು ಒಂದು ಪ್ಯಾರ ಇದೆ ಆಯ್ತಾ, ಆ ಎಲ್ಲ ಅಭಿಪ್ರಾಯ ಹೇಳಿದೆ. ಕೊನೆಗೆ ಮಾಡಿದ ವಾಕ್ಯ ಏನು ಅಂತ ಅವರು ಹೇಳಿದ ಕೊನೆ ವಾಕ್ಯ, ಉಪದೇಶ ಏನು ನಮ್ಮ ಉದ್ಧಾರಕ್ಕೋಸ್ಕರ ಹೇಳಿದ ಉಪದೇಶ ವಾಕ್ಯ ಅಂತ ಮತ್ತೆ ಬಂದ್ರು ಆಚಾರ್ಯರು. ಅದು ಶಿಷ್ಯರಿಗೆ ಬರೆದು ನೀಡಿದ್ದು ಬದರಿಯಲ್ಲಿ, ಅವರು ಊರ್ಧ್ವ ಬದರಿಗೆ ಹೋಗ್ಬೇಕಾದ್ರೆ ಬರೆದು ನೀಡಿದ ಸಂದೇಶ ಅಂತ ಈ ಶ್ಲೋಕವನ್ನ ಚಿಂತನೆ ಮಾಡಬೇಕು. ಮಧ್ವಾಚಾರ್ಯರು ತಮ್ಮನ್ನು ಬಿಟ್ಟು ಉತ್ತರ ಬದರಿಗೆ ಹೊರಟಾಗ ಶಿಷ್ಯರು ನಮ್ಮನ್ನು ಬಿಟ್ಟು ಹೋಗಬೇಡಿ ಎಂದು ಹೇಳಿಕೊಳ್ಳುವ ಮನಸ್ಸಿದ್ದರು, ಹೇಳದೆ ಸುಮ್ಮನಿದ್ದರು ಏಕೆ? ಮಧ್ವಾಚಾರ್ಯರು ಊರ್ಧ್ವ ಬದರಿಗೆ ಹೋಗ್ತಾರೆ ಎನ್ನುವುದು ಹೋಗ್ತೀವಿ ಪತ್ರ ಎಲ್ಲ ಬರೆದು ಹೊರಟ್ರು, ಅವ್ರಿಗೆ ಹೇಳಬೇಡಿ ಹೋಗಬೇಡಿ, ನಾಥನಾಥ ಬದನೋತ್ರ ವಿನಾಥಾನ್ ಮಾತ್ಯಜೋರು ಕರುಣೋ ಭಗವಂಸ್ತಂ ನೋದಿತಂ ಸ್ಮೃತಮಭೀತಿ ಶಿಷ್ಯೈ ಸ್ವಾಮಿನೋಭಿಮತ ಭಂಗಭಯೇನ. ಅಯ್ಯೋ ನಮ್ಮನ್ ಬಿಟ್ರೆ ಅನಾಥನಾಗಿ ಬಿಡ್ತೇವೆ ಮಧ್ವ ಗುರುಗಳೇ, ನೀವು ಹೋಗ್ಬೇಡಿ ಅಂತ ಬದರಿ ತನಕ ಹೆಂಗಾಯ್ತು ಆ ಶಿಷ್ಯರಿಗೆ ಅಂದ್ರೆ, ಈ 6-8 ವರ್ಷದ ಮಕ್ಕಳನ್ನ, ಒಂದ್ 5-6 ಮಕ್ಕಳನ್ನ ಹಡಿದ ಅಪ್ಪ ಅಮ್ಮ ಬದರಿ ತನಕ ಕರ್ಕೊಂಡು ಹೋಗ್ಬಿಟ್ಟು, ಆಮೇಲೆ ಅವರು ಮಕ್ಕಳನ್ನ ಬಿಟ್ಬಿಟ್ಟು ಮುಂದೆ ಎಲ್ಲೋ ಹೋಗ್ಬಿಟ್ರೆ ನಾವಿನ್ ಬರಲ್ಲ ಅನ್ಬಿಟ್ಟು ಆ ಮಕ್ಕಳು ಹೇಗೆ ಅನಾಥರಾಗಿ ಹೋಗ್ತಾರೋ ಈ ಫೀಲಿಂಗ್ ಬಂತಂತೆ ಆ ಮಧ್ವ ಗುರುಗಳ ಶಿಷ್ಯರಿಗೆ, ಹೋಗ್ಬೇಡಿ ನಮ್ಮನ್ನ ಬಿಟ್ಟು. ಆದ್ರೆ ಆಚಾರ್ಯರು ಹೋಗ್ತಾ ಇರೋದು ಎಲ್ಲಿಗೆ? ಊರ್ಧ್ವ ಬದರಿಯಲ್ಲಿ ವೇದವ್ಯಾಸ ದೇವರ ಸೇವೆ ಮಾಡಿ ತತ್ವ ಚಿಂತನೆಗೆ ಹೋಗ್ತಾ ಇದ್ದಾರೆ, ಒಳ್ಳೆ ವಿಷಯಕ್ಕೆ ಹೋಗ್ತಾ ಇದ್ದಾರೆ. ಸತ್ಕರ್ಮಗಳಿಗೆ ಹೋಗಬೇಕಾದ್ರೆ ಎಷ್ಟೇ ಕಷ್ಟ ಆದ್ರೂ ಕೂಡ, ಹೆಂಡತಿ ಮನೆಯಿಂದ ಒಬ್ಬ ಗಂಡ ಧರ್ಮ ಪ್ರಚಾರಕ್ಕೋ ಅಥವಾ ಒಳ್ಳೆಯ ಸತ್ಕರ್ಮಕ್ಕೋ ಹೊರಟಿದ್ದಾನೆ ಎಂದಾಗ ಮನಸ್ಸಿನಲ್ಲಿ ದುಃಖಗಳಿದ್ರೂ ಕೂಡ ಆ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಕಣ್ಣೀರ್ ಹಾಕೋದಾಗ್ಲಿ ಅಥವಾ ಮಧ್ಯದಲ್ಲಿ ತಡೆ ಮಾತುಗಳನ್ನಾಗ್ಲಿ ಆಡಬಾರದು ಅಂತ, ಸತ್ಕರ್ಮ ಮಾಡುವಂತಹ ವ್ಯಕ್ತಿಗಳಿಗೆ ತಡೆ ಮಾತುಗಳನ್ನ ಆಡಬಾರದು ಅಂತ ಇದೆ. ನಾವೆಲ್ಲ ಅಧಮ ಶಿಷ್ಯರು, ಉತ್ತಮರಾದ ವೇದವ್ಯಾಸ ದೇವರ ಹತ್ರ ಪಾಠ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ, ಅದನ್ನ ತಡೆಯುವುದು ಹೇಗೆ ನಾವು? ಆದ್ರೆ ಈ ವಿರಹವನ್ನ ಸಹಿಸಿಕೊಳ್ಳುವುದು ಹೇಗೆ? ಒಂದು ಕಡೆ ಆ ಸಂಕಟ, ಆದ್ರೆ ಗುರುಗಳಿಗೆ ವಿರುದ್ಧ ಮಾತನಾಡುವುದು ಹೇಗೆ ಎನ್ನುವ ಒಂದು ಧರ್ಮದ ಪ್ರಜ್ಞೆ, ಹೀಗೆ ತುಂಬಾ ಕಳವಳವನ್ನು ಹೊಂದಿದ್ರು ಶಿಷ್ಯರು ಅಂತ ಇದೆ. ಅದರ ಅಭಿಪ್ರಾಯ, ಮಧ್ವಾಚಾರ್ಯರ ತೀರ್ಮಾನವನ್ನು ಗೌರವಿಸಬೇಕು ಅಂತ ಸುಮ್ಮನೆ ಮೌನ ವಹಿಸಿದ್ರು. ಗೌರವಿಸಬೇಕು ಅನ್ನೋದು ಒಂದು ಸಾಮಾನ್ಯ ಶಬ್ದ ಆಗುತ್ತೆ, ಆ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೆಲೆ ತುಂಬಿದ್ರು. ಗೌರವ ಅನ್ನೋದಕ್ಕಿಂತ ಹೆಚ್ಚು ಅಭಿಮತ ಭಂಗ ಭಯೇನ ಅಂತ ಹೇಳಿದ್ದಾರೆ. ಮಧ್ವ ಗುರುಗಳ ಹೃದಯಕ್ಕೆ ವಿರುದ್ಧವಾಗಿ ಶಿಷ್ಯರಾದವರು ನಡೀಬಾರದು, ಅದು ಪ್ರಧಾನವಾದ ಉದ್ದೇಶ. ಅಂತ ಗುರುಗಳಿಗೆ ವಿರುದ್ಧವಾಗಿ ಶಿಷ್ಯರು ವರ್ತಿಸಬಾರದು ಅಂತ ತಡ್ಕೊಂಡ್ರು. ಸತ್ಯತೀರ್ಥರು ಮಧ್ವಾಚಾರ್ಯ ಬಳಿ ಎಷ್ಟು ಬಾರಿ ಶ್ರುತಿಯಲ್ಲಿ ಹೇಳಿದ ಅರ್ಥವನ್ನು ಕೇಳಿದ್ದಾರೆ ಅಂತ ಸದ್ಗುರುರ್ಣ ವಿರಹಂ ಇಲ್ಲಿ ಈ ಶ್ಲೋಕಕ್ಕೆ ಅಭಿಪ್ರಾಯವು ಸ್ವಲ್ಪ ವ್ಯತ್ಯಾಸವಾಗಿದೆ ಅಂತ ಅನಿಸ್ತಾ ಇದೆ. ಆ ಶ್ಲೋಕ ಸಂಖ್ಯೆ 50 ಅಂತ ಹಾಕಿದೆ ಇಲ್ಲಿ. ಸದ್ಗುರುರ್ಣ ವಿರಹಂ ಸಹಮಾನ ಸತ್ಯತೀರ್ಥ ಇದಿರನ್ವಗಮತ್ವಂ ಯಸ್ತ್ರಿವಾರಮಿತರ ಸುತ ಶಾಖ ಚರಿತ್ರಮಗ್ರೆ ವಶಣಪುರು ಸಂಖ್ಯಾತ್. ಶ್ಲೋಕದ ಉತ್ತರಾರ್ಧದಲ್ಲಿ ಉತ್ತರ ಇದೆ. ಗುರುಗಳ ವಿರಹವನ್ನ ಸರಿ ಇದೆ, ಗುರುಗಳ ವಿರಹವನ್ನ ಸತ್ಯತೀರ್ಥರಿಗೆ ಸಹಿಸಿಕೊಳ್ಳಿಕ್ ಆಗಲಿಲ್ಲ. ಸತ್ಯತೀರ್ಥರು ಅಂದ್ರೆ ಇವತ್ತಿನ ಭಂಡಾರಕೇರಿ ಮಠದ ಮೂಲ ಪುರುಷರು. ಅವರು ಐತರೆಯ ಉಪನಿಷತ್ತಿನ ಪಾಠವನ್ನ ಗುರುಗಳ ಮುಖದಿಂದ 3 ಬಾರಿ ಕೇಳಿದ್ರಂತ. ಅದರಿಂದ ಆಚಾರ್ಯರು 1 ಬಾರಿ ವ್ಯಾಖ್ಯಾನ ಮಾಡಿ ಕೊಟ್ಟಿದ್ದಾರೆ. ಅವರು ಹೇಳಿದ ಎಷ್ಟು ಬಾರಿ ಹೇಳಿದ್ದಾರೋ ಐತರೆಯ ಉಪನಿಷತ್ತಿನ ಪಾಠಗಳನ್ನ, ಬೇರೆ ಬೇರೆ ಭಾಷ್ಯ ಪಾಠಗಳನ್ನ ಮತ್ತೆ 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 ಆವೃತ್ತಿ ಮಾಡಿದ್ದಾರೆ. ಅವರಿಂದ 3 ಬಾರಿ ಈ ಉಪನಿಷತ್ತಿನ ಪಾಠಗಳನ್ನ ಕೇಳಿದ ಈ ಸತ್ಯತೀರ್ಥರಿಗೆ ಗುರುಗಳ ವಿರಹ ಸಹಿಸಲಿಕ್ಕಾಗ್ಲಿಲ್ಲ. ಹೋಗ್ಬೇಡಿ ಅಂತ ಹೇಳಲಿಕ್ಕೂ ಮನಸ್ಸಾಗ್ಲಿಲ್ಲ. ಅದಕ್ಕೇನು ಮಾಡಿದ್ರು, ಮಧ್ವಾಚಾರ್ಯ ನಾನು ಹೋಗ್ತೇನೆ ಅಂತ ಅವರನ್ನು ಅನುಸರಿಸಿ ಹೊರಟು. ಎಷ್ಟು ದೂರ ಹೋಗ್ತಾರೆ, ದುರ್ಗಮವಾದ ಬೆಟ್ಟ ಅದು, ನಮಗೆ 10 ಹೆಜ್ಜೆ ನಡಿಲಿಕ್ಕಾಗಲ್ಲ, ಎದುರು ಉಸಿರು ಬರುತ್ತೆ, ಅಲ್ಲಿ ಆಕ್ಸಿಜನ್ ಕಡಿಮೆ ಇರುತ್ತೆ. ಅವರು ದೇವತೆಗಳಾದ್ರಿಂದ ಮಧ್ವಾಚಾರ್ಯ ಹೋಗುವ ವೇಗ ಅದು ಗಾಳಿಯ ವೇಗ. ಸತ್ಯತೀರ್ಥರು ಸ್ವಲ್ಪ ಅನುಸರಿಸಿದ್ರು, ಆದ್ರೆ ಆಚಾರ್ಯರಿಗೂ ಇವರಿಗೂ ಎಷ್ಟೋ ಕಿಲೋಮೀಟರ್ ಅಂತರ ಉಳಿತು. ಆಚೆ ಹಿಂದೆ ಮಠಕ್ಕೆ ಬರ್ಲಿಕ್ಕಾಗುವ ಸ್ಥಿತಿ ಇಲ್ಲ, ಸಂಧ್ಯಾಕಾಲ ಆಗ್ತಾ ಇದೆ, ಆಚಾರ್ಯರ ಜೊತೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ತುಂಬಾ ದುಃಖದಿಂದ ಸತ್ಯತೀರ್ಥರು ಆಚಾರ್ಯರನ್ನ ಹಿಂಬಾಲಿಸುವುದನ್ನ ಕಂಡು ಮಧ್ವಾಚಾರ್ಯರು ಅವರು ತಮ್ಮ ಕೈ ಸನ್ನೆ ಮಾಡಿದ್ರು. ಹಿಂಗ್ ಸುಮ್ಮನೆ ಹಿಂಗ್ ಕೈ ಹಿಂಗ್ ಅಂದಿದ್ದಕ್ಕೆ ಸತ್ಯತೀರ್ಥರು ಎಲ್ಲ ಆಯಾಸ ಪರಿಹಾರವಾಗಿ ಅನಂತ ಮಠಕ್ಕೆ ಬಂದು ಕೂತು. ಅಂತಹ ಯೋಗ್ಯರಾದ ಸತ್ಯತೀರ್ಥರಿಗೂ ಊರ್ಧ್ವ ಬದಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಇವತ್ತಿನ ವಿಜ್ಞಾನಿಗಳೆಲ್ಲ ಸುಮ್ಮನೆ ಇದೆಲ್ಲ ಸುಳ್ಳು, ವಿಜ್ಞಾನ ಓರಿದ ಮಕ್ಕಳು, ಭೂಗೋಳದಲ್ಲಿ ಊರ್ಧ್ವ ಬದಲಿಯೇ ಇಲ್ಲ, ಬದಲಿ ಆದ್ಮೇಲೆ ಚೈನಾ ಬರುತ್ತೆ, ಟಿಬೆಟ್ ಬರುತ್ತೆ, ಇದೆಲ್ಲ ಸುಳ್ಳು. ಎಲ್ಲಿಂದ ಎಲ್ಲಿಗೆ ದಾರಿ ಇದೆ ಅಂತ ನಮಗೇನು ಗೊತ್ತು? ಬೆಟ್ಟದ ಒಳಗಡೆಯಿಂದ ದಾರಿಗಳಿದೆ, ಶಿಖರದಿಂದ ಶಿಖರದ, ನಾವು ಬರೀ ಮೇಲ್ಗಡೆ ನೋಡ್ತಾ ಇದ್ದೇವೆ. ಒಳಗಡೆ ಭೂ ಪದರದ ಒಳಗಡೆ ಎಲ್ಲ ಏನಿದೆ, ಯಾವ ಲೋಕಗಳಿದೆ, ಸಮುದ್ರದ ಒಳಗಡೆಯಿಂದ ಇನ್ನೊಂದು ಸಮುದ್ರಕ್ಕೆ ಹೋಗುವ ದಾರಿಗಳಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ನಾವು ಅರ್ಧಂಬರ್ಧ ಈ ಲೌಕಿಕ ಅಭ್ಯಾಸವನ್ನ ಮಾಡಿ ಪರಿಪೂರ್ಣ ವ್ಯಕ್ತಿತ್ವದವರು ಆಡಿದ ಮಾತುಗಳನ್ನ ಅಲ್ಲಗಳಿಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಆಚಾರ್ಯರೇ ಒಂದು ಕಡೆ ಹೇಳ್ತಾರೆ, ಲೋಕಾರ್ಥಂ ಶಾಸ್ತ್ರ ಯಾತಿ ನಿರಯಂ ನಾತ್ರ ಸಂಶಯ. ಲೋಕದ ಮಾತುಗಳಿಗೆ ಅನುಗುಣವಾಗಿ ಶಾಸ್ತ್ರದ ಮಾತುಗಳನ್ನ ಉಲ್ಲಂಘನೆ ಮಾಡಿದರೆ ನಿಮಗೆ ತುಂಬಾ ದೊಡ್ಡ ಅನರ್ಥ ಕಾದಿದೆ, ಎಚ್ಚರ ಅಂತ ಎಚ್ಚರಿಸಿದ್ದಾರೆ. ಹಾಗಾಗಿ ಎಲ್ಲವೂ ಸತ್ಯ. ಕೈಯಲ್ಲಿ ಹೀಗಂದ ತಕ್ಷಣ ಬಂದು ಮಠ ಕೂತ್ಕೊಳ್ಳೋಕ್ಕಾಗುತ್ತಂದ್ರೆ ಅದನ್ನ ಯೋಗೈಶ್ವರ್ಯ ಶಕ್ತಿ ಎಂದು ಕರೆದಿದ್ದಾರೆ. ಕೃಷ್ಣ ದಶಮಸ್ಕಂದದಲ್ಲಿ ಕಥೆ ಬರುತ್ತೆ, ಮುಂಜಾಟವಿಯಲ್ಲಿ ಗೋವುಗಳು ಗೋಪಾಲಕರೆಲ್ಲ ಒಂದು ಕಾಡ್ಗಿಚ್ಚಿನ ನಡುವೆ ಸಿಕ್ಕಿಬಿದ್ದಾಗ ಕೃಷ್ಣ ಅಂತ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ಹೇಳ್ತಾನೆ ಕಣ್ಮುಚ್ಚಿ ಅಂತ. ಆ ಗೋವುಗಳಿಗೆ ಗೋಪಾಲಕರಿಗೆಲ್ಲ ತನ್ನಲ್ಲಿರುವ ಯೋಗ ಶಕ್ತಿಯನ್ನ ಆವಾಹನೆ ಮಾಡ್ತಾನೆ. ಕಣ್ಮುಚ್ಚಿ ಅವರೆಲ್ಲ ಕೃಷ್ಣ ಅಂತ ಸ್ತೋತ್ರ ಮಾಡ್ತಾರೆ. ಕಣ್ ತೆಗೀರಿ ಎಂದಾಗ ಆಯಾ ಗೋವುಗಳು ಕಾಡಿನಲ್ಲಿ ಬೆಂಕಿಯ ಮಧ್ಯೆ ಇದ್ದ ಗೋವುಗಳು ಆಯಾ ಗೋಪಾಲಕರ ಕೊಟ್ಟಿಗೆಯಲ್ಲಿ ಬಂದು ಕೂತಿತ್ತಂತೆ. ದೇವರು ಬರೀ ಹೀಗಂದಿದೆ, ಯೋಗ ಶಕ್ತಿಯನ್ನು ಆವಾಹನೆ ಮಾಡಿದರು. ಅಂತಹ ಕೃಷ್ಣನ ಆರಾಧಕರು ಆಚಾರ್ಯರು, ಅವರಲ್ಲೂ ಅಂತಹ ಅಣಿಮ ಮಹಿಮಾದಿ ಶಕ್ತಿಗಳಿದೆ. ಹಾಗಾಗಿ ಅವ್ರ ಕೈಯಿಂದ ಹೀಗಂದ್ರೆ ಅವರ ಅನಂತ ಮಠಕ್ಕೆ ಬಂದರು. ಆಚಾರ್ಯರ ಅನುಗ್ರಹ ಆಗಿ ನಮ್ಮನ್ನು ಕೈಯಿಂದ ಹೀಗಂದ್ರೆ ಮೋಕ್ಷಕ್ಕೆ ಹೋಗಪ್ಪ ಅಂತ ಒಂದ್ಸಲಿ ಹೀಗಂದ್ರೆ ಸಾಕು, ನಾವೆಲ್ಲ ಮೋಕ್ಷದಲ್ಲಿ ಇರ್ತೇವೆ. ಅದಕ್ಕೆ ಏನಾದ್ರೂ ಯಾರ್ಯಾರನ್ನು ಬೋಲ್ಡ್ ಮಾಡಿ ಭೌತಿಕ ಜೀವನದ ಸುಖಗಳನ್ನ ಅನುಭವಿಸುವುದಕ್ಕಿಂತ ಶಾಶ್ವತ ಸುಖಕ್ಕಾಗಿ ಇಂಥ ಆಚಾರ್ಯರ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡ್ರೆ ಕೊಡುವ ಶಕ್ತಿ ಇದೆ ಅವರಿಗೆ. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಮೋಕ್ಷ ಕೊಡೋನು ಭಗವಂತ, ಅವನ ಅನುಗ್ರಹದಿಂದ ವಾಯುದೇವರಿಗೂ ಮೋಕ್ಷ ಕೊಡುವ ಸಾಮರ್ಥ್ಯ ಇದೆ. ಆದ್ರಿಂದ ಅಂತಹ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪ್ರತಿದಿನ ನಮ್ಮ ಬದುಕು ಮೀಸಲಾಗಬೇಕು. ಯಾವ್ದಾವುದೋ ಈ ಕಲಿಯುಗದ ನೂರಾರು ಆಮಿಷಗಳಿಗೆ ನಮ್ಮ ಬುದ್ಧಿ ಓಡಬಾರದು. ಆಚಾರ್ಯರ ಶಾಸ್ತ್ರದ ಕಡೆಗೆ ನಮಗೆ ರತಿ ಹುಟ್ಟಬೇಕು. ಆತರ ಆಚಾರ್ಯರೇ ಆ ಬುದ್ಧಿಯನ್ನು ಕೊಡಬೇಕು. ಅಯಂ ಇಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಂತ ಹೇಳಿದ್ದಾರೆ. ಈ ಒಳ್ಳೆ ಬುದ್ಧಿಯನ್ನು ಕೊಡಬೇಕಾದವರು ಯಾರು? ವಾಯುದೇವರೇ ಆ ಬುದ್ಧಿಯನ್ನು ಕೊಡಬೇಕು. ಹೀಗೆ ಉತ್ತರ ಬದರಿಗೆ ಹೋಗುತ್ತಿದ್ದ ಅದು ಹಿಂಬಾಲಿಸಿದ ಸತ್ಯತೀರ್ಥರನ್ನು ಮಧ್ವಾಚಾರ್ಯ ಏನ್ ಮಾಡಿದ್ರು ಅಂದ್ರೆ ಕೈ ಸನ್ನೆ ಮಾಡಿದ್ರು. ತುಂಬಾ ದೂರ ಮಧ್ವಾಚಾರ್ಯ ಹಿಂಬಾಲಿ ಸತ್ಯತೀರ್ಥರು ಮಧ್ವಾಚಾರ್ಯ ಕೈ ಸನ್ನೆಯಿಂದ ಏನಾದರೂ ಅಂದ್ರೆ ಅನಂತ ಮಠವನ್ನ ತಲುಪಿದರು ಅಂತ ಪ್ರಶ್ನೆ ಸ್ವಾರಸ್ಯಕರವಾಗಿದೆ. ಏನಾದರೂ ಅಂತ ಅನಿರುತ್ತ ಉಪಶ ಗುರುನಾರ ಪಾಣಿನ ಖ್ಯಭಿನಯೇನ ಸುನುನ್ನ ತಸ್ತಧೀರತೆ ಯಯೌ ಸುಮುಹೂರ್ತ ತದ್ದಿನೋಪಗತ ಮಾರ್ಗಮಶೇಷಂ. ಒಂದು ದಿನ ನಡೆದಿದ್ರಂತೆ ಸತ್ಯತೀರ್ಥರು. ಒಂದು ದಿನ, ಆ ಒಂದು ದಿನ ನಡೆದ ಮಾರ್ಗದ ಎಲ್ಲಾ ಆಯಾಸವನ್ನ ಒಂದು ಮುಹೂರ್ತದಲ್ಲಿ ಪರಿಹಾರ ಮಾಡಿಕೊಂಡು ಅನಂತ ಮಠದಲ್ಲಿ ಬಂದು ಇದ್ರಂತೆ. ಅಂತ ಒಂದು ಎಷ್ಟು ದೂರ ಹೋಗಿದ್ರು, ಒಂದು ಮುಹೂರ್ತ ಅಂದ್ರೆ 48 ನಿಮಿಷ, ಅಷ್ಟರಲ್ಲಿ ಅನಂತ ಮಠದಲ್ಲಿ ಬಂದು ಕೂತಿದ್ರು. ಇದು ಆಚಾರ್ಯರ ಅತ್ಯಂತ ಅಮಾನುಷವಾದ ಪ್ರತಿಯೊಂದು ವ್ಯಾಪಾರಗಳನ್ನು ಕೂಡ 6ನೇ ಸರ್ಗದಲ್ಲಿ ಹೀಗೆ ಸಂಗ್ರಹ ಮಾಡಿ ಹೇಳಿದ್ದಾರೆ. 7-8 ಸ್ವಲ್ಪ ಕಡಿಮೆಯೇ ಇದೆ, 7-8 ಜಾಸ್ತಿ ಇದೆ, 8-8 ಕಡಿಮೆ ಇದೆ, 7-8 ಕಡಿಮೆ ಇದೆ, 9 ಜಾಸ್ತಿ ಇದೆ. ಸಾಧ್ಯ ಆದರೆ ನಾಳೆ ಈ 3 ಅಧ್ಯಾಯಗಳನ್ನು ಸಂಗ್ರಹ ಮಾಡುವ ಪ್ರಯತ್ನ ಮಾಡ್ತೇನೆ. ಇವತ್ತಿಷ್ಟು ಸಾಕು. ಹರಯೇ ನಮಃ. ಏನಾದ್ರು ಜಿಜ್ಞಾಸೆ ಇದ್ರೆ ಕೇಳಿ.
ಏನು ತಿನ್ನೋ ಹಾಗೆ ಇಲ್ಲ ಅಲ್ವಾ?
ತಿನ್ನೋ ಹಾಗಿಲ್ಲ.
48 ದಿನ ಬಿಡೋ.
48 ದಿನ ನಿದ್ರೆಯೂ ಮಾಡುವ ಹಾಗಿಲ್ಲ. ಕಾಷ್ಟಮೋನ ಅಂದ್ರೆ ಮಾಡಿ, ಅದೆಲ್ಲ ನಿಮಗೆಲ್ಲ ಬೇಡ ಅನ್ಸುತ್ತೆ. ಉಪವಾಸ ಚಂದ ಮಾಡಿದ್ರೆ ಆಯ್ತು ನಾವೆಲ್ಲ.
ಹೌದು ಅಷ್ಟೇ.